அன்னநாமக பிரகிருதியொழக சின்னநாகிக பிராஜ்ஞநாமதி சொன்னொடல முதலாதவருள் அண்ணாத தைஜசனு அன்னதாம்புத நாம விஸ்வனு பின்ன நாம கிரியகழிந்தலி தன்னொழக தாரமி பூர்ணானந்த ஜானகனான்னு ಅಲ್ಲಿ ನಾವು ಅರ್ಥಗಳನ್ನು ನೋಡ್ತಾ ಈ ಶಬ್ದಗಳು ಯಾಕಂದ್ರೆ ಬಿಳ್ಳಕ್ ಮನಸ್ಸು ಬರೋದಿಲ್ಲ ಆ ಶಬ್ದಗಳಲ್ಲಿರುವ ಒಂದೊಂದು ಅರ್ಥ ಒಳಗಿನ ಅರ್ಥ ನೋಡಿದಾಗ ಜಗನ್ನಾಥ ದಾಸರಿಗೆ ಎಷ್ಟು ಒಂದು
This conference is being recorded.
ಈಗ ಈ ಶಬ್ದದಲ್ಲಿ ಅನ್ನದಾಂಬುದ ನಾಮ ವಿಶ್ವನು ಭಿನ್ನ ನಾಮ ಕ್ರಿಯೆಗಳಿಂದಲೇ ತನ್ನೊಳಗೆ ತಾರಂಗ ಪೂರ್ಣ ಇಲ್ಲಿ ನಮಗೆ ಪ್ರಾಜ್ಞ ತೈಜಸ ವಿಶ್ವ ಭಗವಂತನ ಮೂರು ರೂಪಗಳು ಒಂದು ಸುಷುಪ್ತಿ ಅವಸ್ಥದಲ್ಲಿ ಪ್ರೇರಕನಾಗಿರುವ ಭಗವದ್ ರೂಪ ತೈಜಸ ಸ್ವಪ್ನಾವಸ್ಥದಲ್ಲಿ ಜಾಗೃತ ವಿಶ್ವರೂಪನಾದವನು ಪ್ರಾಜ್ಞನಾಮಕ ಪರಮಾತ್ಮನು ಅವನು ಅನ್ನನಾಮಕ ಪ್ರಕೃತಿಯೊಳಗೆ ಅಚ್ಛಿನ್ನನಾಗಿಹ ಪ್ರಾಜ್ಞನಾಮದಿ ಸೊ ಸುಷುಪ್ತಿಕ್ಕೂ ಅನ್ನಕ್ಕೂ ಏನ್ ಸಂಬಂಧ ಅಂತ ಹೇಳಿ ಏನಂತ ಹೇಳಿದರೆ ನಮಗೆ ಅನ್ನ ಅದನಾದ ಅನ್ನ ಅಂತೇಳಿ ಅನ್ನ ಅನ್ನುವ ಶಬ್ದ ಅನ್ನ ಅಗೇನ್ ಭಗವಂತನ ರೂಪ ಅನ್ನನಾಮಕ ಭಗವಂತ ಪ್ರಾಜ್ಞನಾಮಕ ಭಗವಂತ ನಮಗೆ ಸುಷುಪ್ತಿಯಲ್ಲಿ ಕೂಡ ಆ ಅನ್ನದ ಶಕ್ತಿ ನಮಗೆ ಬೇಕಾಗಿದೆ ಒಂದು ಸೊ ಅನ್ನನಾಮಕನಾಗಿರುವ ಭಗವಂತ ಪ್ರಾಜ್ಞನಾಮಕನಾಗಿದ್ದು ನಮಗೆ ಸುಷುಪ್ತಿ ಅವಸ್ಥೆಯಲ್ಲಿ ಕೂಡ ಆ ಅನ್ನದ ಶಕ್ತಿಯ ಮೂಲಕವಾಗಿ ನಮಗೆ ಆ ಒಂದು ಒಂದು ವಿಧವಾದ ಜೀವನ ಪ್ರಕ್ರಿಯೆಯನ್ನು ನಡೆಸಿಕೊಡ್ತಾನೆ ಅದೇ ವಿಧವಾಗಿ ತೈಜಸ್ನಾಮಕ ಪರಮಾತ್ಮ ಸೊನ್ನೊಡಲ ಮೊದಲಾದ ಒಳ್ಳು ಅನ್ನಾದ ತೈಜಸ್ಸನು ಅಂತೇಳಿ ಅನ್ನಾದ ಅನ್ನವನ್ನು ಉಣ್ಣುವುದು ಅನ್ನವನ್ನು ಉಣ್ಣುವುದು ಅನ್ನ ಅದನಾಥ ಅನ್ನ ಅಂತೇಳಿ ಸೊ ಅನ್ನವನ್ನು ಉಣ್ಣುವ ರೂಪ ಅಂದ್ರೆ ಭಗವಂತ ಅನ್ನವನ್ನು ಉಣ್ಣುವ ರೂಪ ರೂಪ ತೈಜಸ ನಾಮಕ ಭಗವಂತ ಇವು ಎರಡು ಏನು ಅಂತ ಹೇಳಿದರೆ ನಮಗೆ ಸ್ವಪ್ನಾವಸ್ಥವನ್ನು ಕೊಡುವಂತಹವನು ಭಗವಂತ ಅವನು ಅನ್ನಾದ ಅನ್ನಾದ ಅಂತ ಹೇಳಿದರೆ ಸ್ವಪ್ನಾವಸ್ಥೆಯಲ್ಲಿ ಕೂಡ ನಮಗೆ ಮನಸ್ಸು ಅನ್ನುವ ಇಂದ್ರಿಯ ಮಾಡ್ತಾ ಇರುತ್ತೆ ಕೆಲಸವನ್ನು ಮನೋ ಇಂದ್ರಿಯಕ್ಕೆ ಮಾತ್ರ ಕೆಲಸ ಇರುತ್ತೆ ಮಿಕ್ಕ ಇಂದ್ರಿಯಗಳೆಲ್ಲ ಕೂಡ ವಿರಾಮವನ್ನು ಹೊಂದಿರುತ್ತೆ ಈ ಮನಸ್ಸನ್ನುವ ಇಂದ್ರಿಯದಲ್ಲಿ ನಿಂತು ಅನ್ನಾದ ಅನ್ನುವ ಹೆಸರಿನಲ್ಲಿರುವ ಭಗವದ್ ರೂಪ ತೈಜಸ ಅನ್ನುವ ಭಗವದ್ ರೂಪ ಇವೆರಡು ಕೂಡ ನಮಗೆ ಸ್ವಪ್ನಾವಸ್ಥೆಯಲ್ಲಿ ಮಾಡುತ್ತೆ ಇದು ಸೊನ್ನೊಡದ ಮೊದಲಾದವರುಳು ಅನ್ನಾದ ತೈಜಸನು ಸೊನ್ನೊಡಲು ಅಂದ್ರೆ ಹಿರಣ್ಯ ಗರ್ಭನಾದವಂತಹ ಚತುರ್ಮುಖ ಬ್ರಹ್ಮದೇವರು ಅವರ ಒಳಗಿರುವಂತಹದ್ದು ಆ ರೂಪ ಸೊ ಈ ಎಲ್ಲ ರೂಪಗಳಿಗೆ ಅಭೇದ ಚಿಂತನೆ ಮಾಡಬೇಕಂತೇಳಿ ಅದಾದ ಮೇಲೆ ಅನ್ನದ ಅನ್ನವನ್ನು ಕೊಡುವ ರೂಪ ಅದು ವಿಶ್ವ ನಮಗೆ ಜಾಗೃತ ಅವಸ್ಥೆಯಲ್ಲಿ ಇನ್ನೊಬ್ಬರಿಗೆ ಊಟ ಹಾಕ್ತೀವಿ ನಾವು ಊಟ ಸಿಕ್ಕ ಅನ್ನದ ಅನ್ನವನ್ನು ಕೊಡುವ ಅಂದ್ರೆ ಕೊಡೋ ಕಾರ್ಯ ಜಾಗೃತ ಅವಸ್ಥೆಯಲ್ಲಿ ಮಾಡುವಂತಹ ಕಾರ್ಯ ಅದು ಅನ್ನದ ಅನ್ನುವ ಅಂಬುದ ಅನ್ನುವ ಎರಡು ನೀರನ್ನು ಕೊಡುವುದು ಅನ್ನದ ಅನ್ನವನ್ನು ಕೊಡುವುದು ಅಂತೇಳಿ ಈ ಅನ್ನ ಅದನಾದ ಯಾವುದು ಉಣ್ಣುತ್ತೀವೋ ಅದು ಅನ್ನ ಯಾವುದು ಕೊಡ್ತೀವೋ ಅಂಬುದ ಈ ನೀರಿಗೆ ಅಂಬು ಅನ್ನುವ ಹೆಸರು ಅಂಬುದ ಅಂದ್ರೆ ನೀರನ್ನು ಕೊಡುವ ಭಗವದ್ ರೂಪ ಇವು ಎಲ್ಲ ರೂಪಗಳನ್ನು ಚಿಂತನೆ ಮಾಡಿದಾಗ ನಾವು ಜಸ್ಟ್ ಅನ್ನ ಅಂಬುದ ಈ ರೂಪಗಳಲ್ಲಿ ಭಗವಂತನ ರೂಪ ಚಿಂತನೆ ಮಾಡುವಾಗ ನೋಡ್ರಿ ಈ ವಿಧವಾದ ಚಿಂತನೆ ಇರಬೇಕು ಅನ್ನಕ್ಕೆ ತಾನಾಗಿ ಶಕ್ತಿ ಕೊಡುವ ಶಕ್ತಿ ಇಲ್ಲ ದ ಫುಡ್ ಬೈ ಇಟ್ ಸೆಲ್ಫ್ ಕೆನಾಟ್ ಗಿವ್ ಎನಿ ಎನರ್ಜಿ ಟು ಎನಿಬಡಿ ಅನ್ಲೆಸ್ ಭಗವದ್ ರೂಪ ಇದೆ ಭಗವಂತನ ರೂಪ ಅನ್ನದ ಒಳಗೆ ನಿಂತು ಆ ಅನ್ನಕ್ಕೆ ಅನ್ನ ಶಕ್ತಿಯನ್ನು ಭಗವಂತ ಕೊಟ್ಟರೆ ಅನ್ನಕ್ಕೆ ಆ ಶಕ್ತಿ ಇದೆ ಆ ಕಾರಣದ ಅನ್ನ ಅನ್ನುವ ಅನ್ನದ ಆಗಲಿ ಅನ್ನ ಆಗಲಿ ಅನ್ನದಾಗಲಿ ಎಲ್ಲದರಲ್ಲಿಯೂ ಅನ್ನ ನಾಮಕ ಭಗವಂತ ಅವನು ಆ ಅನ್ನ ಅನ್ನುವ ಹೆಸರಿನಿಂದ ಇದ್ದಾನೆ ಅನ್ನುವ ಚಿಂತನೆ ಮಾಡಬೇಕು ನಾವು ಅದೇ ವಿಧವಾಗಿ ಅಂಬು ಅಂದ್ರೆ ನೀರು ನೀರಿನಲ್ಲಿರುವ ಅಂಬುವನ್ನು ಕೊಡುವವನು ಅಂದ್ರೆ ಅನ್ನವನ್ನು ಕೊಡುವವನು ಅಂದ್ರೆ ಅನ್ನಕ್ಕೆ ಆ ಶಕ್ತಿ ಕೊಡುವವನು ಅನ್ನದಲ್ಲಿ ನಿಂತು ಅನ್ನ ತಿಂದವರಿಗೆ ಶಕ್ತಿ ಕೊಡುವವನು ಅನ್ನದಲ್ಲಿ ನಿಂತು ಅನ್ನ ಅಭಿಮಾನಿ ದೇವತೆಗಳಿಗೆ ಆ ಶಕ್ತಿಯನ್ನು ಕೊಡುವವನು ಅನ್ನದಲ್ಲಿ ಇರುವ ಅಭಿಮಾನಿ ದೇವತೆಗಳ ಒಳಗೆ ನಿಂತು ಆ ಅಭಿಮಾನಿ ದೇವತೆಗಳಿಗೂ ಶಕ್ತಿಯನ್ನು ಕೊಡುವವನಾಗಿದ್ದಾನೆ ಪರಮಾತ್ಮ ಈ ಕಾರಣದಿಂದ ಅವನಿಗೆ ಅನ್ನದ ಅನ್ನುವ ಶಬ್ದ ಎಲ್ಲ ರೂಪಗಳಿಂದಲೂ ಅನ್ವಯವಾಗುತ್ತೆ ಅದೇ ವಿಧವಾಗಿ ಅಂಬುದ ನೀರಿನಲ್ಲಿ ಇದ್ದು ನೀರಿಗೆ ಆ ನೀರಿನ ಗುಣಗಳನ್ನು ಕೊಡ್ತಾನೆ ನೀರಿಗೆ ಆ ಶಕ್ತಿಯನ್ನು ಕೊಡ್ತಾನೆ ಆ ನೀರಿಗೆ ಆ ನೀರಿನ ಲಕ್ಷಣವನ್ನು ಕೊಡ್ತಾನೆ ಆ ನೀರನ್ನು ಯಾರು ಕುಡಿತಾರೋ ಅವ್ರಿಗೆ ನೀರಡಿಕೆ ಹೋಗುತ್ತೆ ಅಂದ್ರೆ ಆ ನೀರಿನಲ್ಲಿ ನಿಂತು ನೀರಡಿಕೆಯನ್ನು ಹೋಗಿಸುವ ಶಕ್ತಿಯನ್ನು ಕೊಡುವವನು ಭಗವಂತ ಆಗಿದ್ದಾನೆ ಆ ನೀರಿನ ಒಳಗೆ ನಿಂತು ಆ ನೀರಿನ ಅಭಿಮಾನಿ ದೇವತೆಗಳಿಗೆ ಆ ಶಕ್ತಿಯನ್ನು ಕೊಡುವನು ಭಗವಂತನಾಗಿದ್ದಾನೆ ಅನ್ನುವ ಚಿಂತನೆ ಮಾಡಬೇಕು. ಇಲ್ಲಿ ಅಂಬು ಅನ್ನುವ ಶಬ್ದ ನೀರಿಗೆ ಯಾಕೆ ಕರೀತಾರೆ? ಅಂಬು ಅನ್ನುವ ಶಬ್ದಕ್ಕೆ ನೀರಿಗೆ ಕರೆಯುವುದಕ್ಕೆ ಲಕ್ಷಣ, ಅಂಬು ಅಂದ್ರೆ ಹರಿಯುವುದು, ಪ್ರವಾಹ ಮಾಡುವುದು, ವರ್ಡ್ ದಟ್ ವಿಚ್ ಫ್ಲೋಸ್. ಆ ಕಾರಣದಿಂದ ನೀರಿಗೆ ಅಂಬು ಅಂತ ಕರೀತಾರೆ. ಅದಕ್ಕೆ ನಮಗೆ ಅಂಬುಜ ಅಂತ ಹೇಳಿದ್ರು ಕೂಡ ಕಣ್ಣಿಗೆ ಅಂಬುಜ, ಅಂಬುಜೇ ಕ್ಷಣ ಅಂತ ಅಂಬುಜ ಅಂತ ಹೇಳಿದ್ರೆ ನಾವು ಕಣ್ಣಿಗೆ ತ್ಯಂಬಕ ಅಂಬ, ಅಂಬ ಅಂದ್ರೆ ಕಣ್ಣಿಗೆ ಅಂಬ ಅಂತ ಕರಿತೀವಿ. ತ್ಯಂಬಕ ಮೂರು ಕಣ್ಣುಳ್ಳವನು ಅಂದ್ರೆ ವೃದ್ಧದೇವರಿಗೆ ತ್ಯಂಬಕ. ಅಂಬ ಅನ್ನುವ ಶಬ್ದಕ್ಕೆ ಕಣ್ಣು ಅಂತ ಹೆಸರು. ಯಾಕೆ ಅಂಬು ನೀರು, ಅಂಬ ಕಣ್ಣು? ನಮಗೆ ಪಂಚಜ್ಞಾನೇಂದ್ರಿಯಗಳಲ್ಲಿ ಕಣ್ಣಿಗೆ ಇರುವ ಶಕ್ತಿ, ಕಣ್ಣಿಂದ ಯಾವ್ದನ್ನು ನೋಡಿದ್ರೆ ಇನ್ನು ನೋಡಬೇಕು, ಕಣ್ಣು ಅದರ ಹಿಂದೆ ಓಡುತ್ತೆ. ಮಿಕ್ಕ ಇಂದ್ರಿಯಗಳು ದೃಷ್ಟಿ ಬಿಟ್ರೆ, ಮಿಕ್ಕ ಇಂದ್ರಿಯಗಳು ಕಿವಿಯಲ್ಲಿ ಏನು ಬಿದ್ದರೆ ಕಿವಿ ಹಾಗೆ ಇರ್ತಿ, ಸೊಂಪಾಗಿದ್ರೆ ಕೇಳ್ತಾ ಇರ್ತೀವಿ. ಎಂಜಾಯ್ ಥ್ರೂ ದ ಇಯರ್, ರುಚಿಯಾದ ಪದಾರ್ಥ ಬಾಯಿಯೊಳಗೆ ಹಾಕಿದ್ರೆ ಬಾಯಿ ಎಂಜಾಯ್ ಮಾಡುತ್ತೆ, ರುಚಿ ನಾಳೆಗೆ ರುಚಿ ಬರುತ್ತೆ. ಆದ್ರೆ ಅದು ವಸ್ತುವಿನ ಹಿಂದೆ ಓಡೋದಿಲ್ಲ, ವಸ್ತುವನ್ನು ಬಯಸುತ್ತೆ, ವಸ್ತುವೇ ಬರಬೇಕಾದ್ರ ಹತ್ರ. ಕಿವಿಗಳಿಗೆ ಆ ಶಬ್ದ ಅಲ್ಲೇ ಬರಬೇಕು, ಅದೇ ಕಣ್ಣುಗಳು ಮಾತ್ರ ದೃಷ್ಟಿ ಅದರ ಹಿಂದೆ ಓಡುತ್ತೆ. ಅಂದ್ರೆ ಈ ಓಡುವ ಲಕ್ಷಣ ಆ ಕಣ್ಣಿಗೆ ಇದೆ. ಅಂಬು ಅನ್ನುವ ಶಬ್ದ ಕಣ್ಣಿಗೆ, ಓಡುತ್ತೆ ಇನ್ನೊಂದು ವಸ್ತು ಇಲ್ಲಗಳ ಹಿಂದೆ. ಸೊ ಆ ಜ್ಞಾನೇಂದ್ರಿಯಗಳಲ್ಲಿ ಈ ವಸ್ತುಗಳ ಹಿಂದೆ ಓಡುವಂತಹ ಲಕ್ಷಣ ಇರುವ ಕಾರಣದಿಂದ ಅಂಬು ಅಂಬ ಅಂತ ಕಣ್ಣಿಗೆ ಕರೀತಾರೆ. ಸೊ ಈ ಅಂಬು ಅನ್ನುವ ನೀರಿನಲ್ಲಿರುವ ಭಗವಂತ ಏನು ಮಾಡ್ತಾನೆ, ಆ ನೀರಿನಲ್ಲಿದ್ದು ಆ ನೀರಿಗೆ ಪ್ರವಹಿಸುವ ಶಕ್ತಿಯನ್ನು ಕೊಡ್ತಾನೆ. ನೀರು ಪ್ರವಹಿಸುತ್ತೆ, ಪ್ರವಾಹ ರೂಪದಲ್ಲಿ ಹೋಗುತ್ತೆ. ಪ್ರವಾಹ ರೂಪದಲ್ಲಿ ನೀರಿಗೆ ಹೋಗುವ ಲಕ್ಷಣ ಶಕ್ತಿಯನ್ನು ಭಗವಂತ ಕೊಡ್ತಾನೆ. ಆ ಕಾರಣದಿಂದ ಅವನಿಗೆ ಅಂಬುದ, ಅಂಬುಗೆ ಅಂಬುವ ಲಕ್ಷಣವನ್ನು ಕೊಡುವನಾಗಿದ್ದಾನೆ, ಅದಕ್ಕೆ ಅಂಬುದ ನಾಮನಾಗಿದ್ದಾನೆ ಭಗವಂತ ಅಂತೇಳಿ. ಈ ವಿಧವಾಗಿ ಅದಕ್ಕೆ ಭಿನ್ನ ನಾಮ ಕ್ರಿಯೆ, ಈ ಎಲ್ಲ ಹೆಸರುಗಳು ಭಗವಂತ ಸುಮ್ಮನೆ ತಾನು ಹೆಸರುಗಳನ್ನು ಇಟ್ಕೊಳ್ಳೋದಲ್ಲ, ಭಿನ್ನ ನಾಮ ಕ್ರಿಯೆಗಳಿಂದಲೇ ತಾನು ಆ ಹೆಸರುಗಳನ್ನು, ಅನೇಕ ವಿಧವಾದ ಹೆಸರುಗಳನ್ನು ಭಗವಂತ, ಭಗವಂತ ಹೆಸರುಗಳನ್ನು ಇಟ್ಕೊಂಡಿಲ್ಲ, ಭಗವಂತ ಹೆಸರಿಗೆ ಆ ಎಲ್ಲ ವಸ್ತುಗಳಿಗೆ ಭಗವಂತನಿಂದ ಹೆಸರುಗಳು ಬಂತು. ನೀರಿಗೆ ಭಗವಂತನಿಂದ ಆ ನೀರಿಗೆ ಆ ಹೆಸರು ಬಂತು. ಅಂಬು ಅನ್ನುವ ಹೆಸರು ನೀರಿಗೆ ಬರಲಿಕ್ಕೆ ಕಾರಣ ಭಗವಂತ ಅಂಬು ಆಗಿದ್ದಾನೆ, ಅವನಿಗೆ ಆ ಹೆಸರಿದೆ ನೀರಿಗು ಅಂಬು ಅನ್ನು. ಆ ನೀರಿಗೆ ಆ ಹೆಸರು ಲಿಮಿಟೆಡ್ ಆಗಿ ಅಪ್ಲೈ ಆಗುತ್ತೆ, ಭಗವಂತನಿಗೆ ಆ ಎಲ್ಲ ಹೆಸರುಗಳು ಪೂರ್ಣವಾಗಿ ಅಪ್ಲೈ ಆಗುತ್ತೆ. ಪ್ರತಿಯೊಂದು ಹೆಸರು ಕೂಡ ಅನ್ನ ನೀರು ಎಲ್ಲ ಹೆಸರುಗಳು ಕೂಡ ಭಗವಂತನಿಗೆ ಪೂರ್ತಿಯಾಗಿ ಅನ್ವಯವಾಗುತ್ತೆ. ಅದಕ್ಕೆ ಭಿನ್ನ ನಾಮ ಕ್ರಿಯೆಗಳಿಂದಲೇ, ನಾನಾ ಹೆಸರುಗಳಿಂದ ನಾನಾ ಕ್ರಿಯೆಗಳಿಂದಲೇ ಕೂಡ ಭಗವಂತ ತನ್ನೊಳಗೆ ತಾರಮಿಪ ಪೂರ್ಣಾನಂದ ಜ್ಞಾನ ಘನ ಅಂತೇಳಿ. ಇವನು ಪೂರ್ಣ ಆನಂದ ಜ್ಞಾನ ಘನ, ಆನಂದ ಜ್ಞಾನಮಯ ರೂಪನಾದವನು. ಅಂದ್ರೆ ಭಗವಂತ ಅವನಿಗೆ ಸ್ಥೂಲ ದೇಹವೇ ಇಲ್ಲ. ಆನಂದ ಜ್ಞಾನ ಘನ ಅಂತ ಹೇಳುವುದರಲ್ಲಿ ಉದ್ದೇಶ ಅಂದ್ರೆ ಆನಂದಮಯ ಜ್ಞಾನಮಯ ವಿಜ್ಞಾನಮಯ ಆನಂದಮಯ ಭಗವಂತ. ಅಂದ್ರೆ ಏನು ಮಯ, ಮಯ ಪ್ರಚುರ ಅಂತೇಳಿ ಪ್ರಾಚುರ್ಯ, ಅವನು ಅದು ಬೇಕು ತುಂಬಾ ಇದೆ ಅವನಲ್ಲಿ, ಅದು ಒಂದು ಅಷ್ಟೇ. ಅದು ಮಾತ್ರವೇ ಆಗ ಅಂದ್ರೆ ಅವನು ಜ್ಞಾನಾನಂದಮಯ, ಅವನು ಸ್ಥೂಲತ್ವ ಇಲ್ಲದವನು. ಗ್ರಾಸ್ನೆಸ್ ಆಫ್ ದ ಬಾಡಿ ಇಲ್ಲ, ಅವನಿಗೆ ಗ್ರಾಸ್ ಬಾಡಿ ಇಲ್ಲ, ಸ್ಥೂಲ ದೇಹವಿಲ್ಲದೆ ಕೇವಲ ಜ್ಞಾನಾನಂದಮಯವಾದ ಶರೀರ ಉಳ್ಳವನು, ಪೂರ್ಣವಾದ ಆನಂದ ಜ್ಞಾನ ಘನನಾಗಿದ್ದಾನೆ ಅಂತೇಳಿ. ಅವನು ತನ್ನೊಳಗೆ ತಾನೇ ರಮಿಪ, ಇದು ಬಹಳ ಆತ್ಮಾರಾಮ ಅಂತ ಕರಿತೀವಿ ಭಗವಂತನನ್ನು. ತನ್ನೊಳಗೆ ತಾರಮಿಪ ಅಂದ್ರೆ ಭಗವಂತನಿಗೆ ಯಾವ ಬೇರೆ ವಸ್ತುವಿನಿಂದಲೂ, ಲಕ್ಷ್ಮಿಯಿಂದಲೂ ಭಗವಂತನಿಗೆ ಸುಖ ಬರೋದಿಲ್ಲ. ಭಗವಂತ ತಾನು ಲಕ್ಷ್ಮಿಗೆ ರಮಣತ್ವ ಕೊಡ್ತಾನೆ ಹೊರತು ರಾಮ ಲಕ್ಷ್ಮಿ ಒಳಗೆ ಭಗವದ್ ರೂಪ ಇದೆ. ಲಕ್ಷ್ಮಿ ಒಳಗೆ ಇರುವ ತನ್ನ ರೂಪದಿಂದಲೇ ತಾನು ಹೊರಗೆ ಇದ್ದು ತನ್ನ ರೂಪದಿಂದ ತಾನೇ ರಮಿಸ್ತಾನೆ. ಆತ್ಮಾರಾಮ ಅಂತ ಭಗವಂತನಿಗೆ ಹೆಸರು. ಅಂದ್ರೆ ಭಗವಂತ ಲಕ್ಷ್ಮಿಯಿಂದಲೂ ರಮಿಸುವಾಗಲೂ ಲಕ್ಷ್ಮಿಯಲ್ಲಿರುವ ತನ್ನ ರೂಪದಿಂದಲೇ ತಾನು ರಮಿಸ್ತಾನೆ ಹೊರತು ಅವನಿಗೆ ಲಕ್ಷ್ಮಿಯಿಂದಲೂ ಏನೂ ಆಗಬೇಕಾಗಿದ್ದಿಲ್ಲ. ಇಂತಹ ಆತ್ಮಾರಾಮರೇ ತನ್ನೊಳಗೆ ತಾರಮಿಪ, ಈ ಎಲ್ಲ ವಸ್ತುಗಳಲ್ಲಿರುವ ಭಗವದ್ ರೂಪಗಳು ತನ್ನೊಳಗೆ ತಾನು ರಮಿಸುತ್ತೆ. ಅಂದ್ರೆ ಏನು, ನಾವು ಅನ್ನ ಸ್ವೀಕಾರ ಮಾಡಿದಾಗ ಅನ್ನದ ಒಳಗೆ ಇರುವ ಭಗವದ್ ರೂಪ, ನಮ್ಮ ಒಳಗೆ ಇರುವ ಭಗವದ್ ರೂಪ, ಎರಡು ಕೂಡ ಸಂಶ್ಲೇಷಣ ಅಂದ್ರೆ ಒಂದರ ಒಳಗೆ ಒಂದು ಸೇರಿ ಸಮ್ಮಿಳಿತವಾಗಿ ತಾನು ತನ್ನೊಳಗೆ ರಮಿಸುತ್ತಾನೆ. ಅಂದ್ರೆ ಏನಾಗುತ್ತೆ, ರಮಿಸುವ ಮೂಲಕವಾಗಿ ಏನಾಗುತ್ತೆ, ನಮಗೆ ಅನ್ನ ತಿಂದರೆ ಅನ್ನ ತಿಂದ ತೃಪ್ತಿ ನಮಗೆ ಬರುತ್ತೆ. ಆ ತೃಪ್ತಿಯಲ್ಲಿಯೂ ಭಗವದ್ ರೂಪ ಇದೆ. ಅನ್ನದ ಒಳಗೆ ಭಗವದ್ ರೂಪ, ಅನ್ನ ತಿನ್ನುವ ನಮ್ಮ ಒಳಗೆ ಭಗವದ್ ರೂಪ, ಅನ್ನ ತಿಂದರೆ ನಮಗೆ ಬರುವ ತೃಪ್ತಿಯಲ್ಲಿ ಒಂದು ಭಗವದ್ ರೂಪ. ಈ ವಿಧವಾಗಿ ಒಂದಾನೊಂದು ರೂಪಗಳು, ಅನೇಕ ರೂಪಗಳು, ಭಗವದ್ ರೂಪಗಳು ಒಂದರೊಳಗೆ ಒಂದು ಮಿಶ್ರವಾಗ್ತಾ ಭಿನ್ನವಾಗ್ತಾ ಇರುತ್ತೆ. ಅಂದ್ರೆ ಒಳಗೆ ಹೋಗೋದು ಹೊರಗೆ ಹೋಗೋದು ಅಂದ್ರೆ ಈ ಅದಕ್ಕೆ ಸಂಶ್ಲೇಷಣ ವಿಶ್ಲೇಷಣ ಅಂತಾರೆ. ಯಾಕಂದ್ರೆ ಇದನ್ನು ವರ್ಣನೆ ಮಾಡಲಿಕ್ಕೆ ಬೇಕಾದ ಶಬ್ದಗಳೇ ಇಲ್ಲ, ಸಂಶ್ಲೇಷಣ ವಿಶ್ಲೇಷಣ ಅಂತ ಹೇಳಿಬಿಡ್ತಾರೆ. ಅದನ್ನು ಚಿಂತನೆ ಮಾಡಿದ್ರೆ, ಎಷ್ಟೆಷ್ಟು ನಾವು ಮನನ ಮಾಡಿದ್ರೆ ಅಷ್ಟು ನಮ್ಗೆ ಅರ್ಥ ಆಗುತ್ತೆ. ಅದನ್ನು ವಿಶ್ಲೇಷಣೆ ಮಾಡಿ ಅನಲೈಸ್ ಮಾಡಿ ಹೇಳಕ್ಕೆ ಕಷ್ಟ. ಭಗವದ್ ರೂಪಗಳ ಸಂಶ್ಲೇಷಣೆ ವಿಶ್ಲೇಷಣೆ ಅಂದ್ರೆ ಒಂದರೊಳಗೆ ಒಂದು ಹೋಗ್ತಾ ಇರುತ್ತೆ, ಭಗವದ್ ರೂಪಗಳು ಬರ್ತಾ ಇರುತ್ತೆ ಹೊರಗೆ. ಅದು ಹೇಗೆ ಅಂದ್ರೆ ಅವು ಸ್ಥೂಲ ರೂಪಗಳಲ್ಲ, ದೇ ಆರ್ ನಾಟ್ ಇವನ್ ಲೈಕ್ ಲೈಟ್ ನಲ್ಲಿರುವಂತಹ ಲೈಟ್ ಆಲ್ಸೋ ಇಸ್ ನಾಟ್ ಐ ಮೀನ್ ಅದು ಸ್ಥೂಲವೇ, ಇಟ್ ಈಸ್ ನಾಟ್ ಚಿನ್ಮಯಾತ್ಮಕವಲ್ಲ, ಜ್ಞಾನಾತ್ಮಕ ಅಲ್ಲ. ಅಲ್ಲ ಭಗವದ್ ರೂಪಗಳು ಆನಂದ ಜ್ಞಾನಾತ್ಮಕವಾದ, ಅದಕ್ಕೆ ಪೂರ್ಣಾನಂದ ಜ್ಞಾನ ಆ ರೂಪಗಳು ತನ್ನೊಳಗೆ ತಾನು ಆ ಸಂಶ್ಲೇಷಣೆ ವಿಶ್ಲೇಷಣೆ ಹೊಂದುವುದಂತ ಹೇಳಿದ್ರೆ ಒಂದರೊಳಗೊಂದು ರೂಪಗಳು ಬರ್ತೇ ಹೋಗುತ್ತೆ. ಇದೆಲ್ಲ ಯಾಕೆ ಮಾಡುತ್ತೆ, ಆ ಕಾರ್ಯಗಳ ಮೂಲಕವಾಗಿ ಭಗವಂತ ಏನೇನು ನಡೆಸಬೇಕು ಪ್ರಪಂಚದಲ್ಲಿ ಅವೆಲ್ಲವೂ ನಡೆಸುತ್ತಾ ಇರ್ತಾನೆ. ಎಲ್ಲ ಜೀವರಾಶಿಗಳ ಒಳಗೆ, ಸತ್ತಾಭಿಮಾನಿ ದೇವತೆಗಳ ಒಳಗೆ, ನಮ್ಮ ಒಳಗೆ, ಪ್ರಾಣಿ ಜಂತುಗಳ ಒಳಗೆ, ಪದಾರ್ಥಗಳ ಒಳಗೆ, ಜಡ ಪದಾರ್ಥಗಳು ಚೇತನ ಪದಾರ್ಥಗಳು ಎಲ್ಲದರ ಒಳಗೆ ತುಂಬಿದ್ದು ಭಗವಂತನ ರೂಪಗಳು, ಎಲ್ಲ ಕಾರ್ಯ ಅವನು ನಡೆಸಿದರೆ ಇದೆ, ನಡೆಸದಿದ್ದರೆ ಇಲ್ಲ. ಈ ವಿಧವಾಗಿ ಭಗವಂತ ಮಾಡ್ತಾನೆ ಅನ್ನೋದು ಒಂದು ಸುಂದರವಾದ ಅರ್ಥವನ್ನು ಈ ಪದ್ಯದಲ್ಲಿ ತಿಳಿಸಿಕೊಟ್ಟಿದ್ದಾರೆ. ಅದಾದ ಮೇಲೆ ನೆಕ್ಸ್ಟ್ ಪದ್ಯದಲ್ಲಿ ಅದೇ ವಿಧವಾಗಿ ಇನ್ನು ಇತರ ವಸ್ತುಗಳಲ್ಲಿರುವಂತಹ ಆ ಬಿಂಬ ಪ್ರತಿಬಿಂಬ ಭಾವತನ ಹೇಳ್ತಾರೆ. ಅದು ನೆಕ್ಸ್ಟ್ ಕ್ಲಾಸ್ ಬೂದಿಯೊಳಗಪ್ಪನ ಅನಲೋಪಾದಿ ಅಂತ ಹೇಳಿ ಆ ಪದ್ಯವನ್ನು ನೆಕ್ಸ್ಟ್ ಕ್ಲಾಸ್ ನೋಡೋಣ. ಅಲ್ಲಿವರೆಗೆ ಎಲ್ಲರಿಗೂ ನಮಸ್ಕಾರ.